குருப்பியோ நமஹ. அப்ரமம் பங்கரஹிதம் அஜடம் இம்னம் சதா ஆனந்த தீர்த்தமத்லம் பதே தாபத்ரயாபகம் மித்யா சித்தாந்த துத்வாந்த வித்வம்ஷ்ண சக்ஷண ஜெய்தீர்த்தாகத்த நிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்திரு கேசரி வியாச தீர்த்த குருபூயாத் அஸ்மதிஷ்டாத் சித்தே தப்போ வித்யா விரக்தியாதி சித்குணோகாகரானம் வாதிராஜ குருன் வந்தே ஐகிரிபதாஷ்யான் பூஜ்ய ராகவேந்திராய சச்சிதர்மரதாயத்த பதத்தாங்க புருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீராகவேந்த குருவே நமோ அத்தியாளவே ஆபாதமணி பர்யந்தம் குருநாம ஆக்தம் ஸ்மரே தின விக்னா பிரஷ்யந்தி சித்தந்த மனோரதாக ஹரி ஓம் ஸ்ரீ குருப்பியோ நம. விஷ்ணு சஹஸ்ரநாம ரிஷி தேவதை சந்தஸ்ய ஷுமண அஸ்ய ஸ்ரீ விஷ்ணு திவ்ய சஹஸ்ரநாம ஸ்தோத்திர மகாமந்திரஸ்ய ஸ்ரீவேதவியாசோ பகவான் ரிஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன்னாராயணோ தேவத ஸ்ரீலக்ஷ்மி நாராயண பிரசாத சித்தித்தே ஜபே விநியோக ஓம் நமோ பகவதே வாசுதேவாய ஓம் விஸ்வஸ்மை நம. ஓம் விஸ்வம் விஷ்ணுர் வஷட்காரோ பூதபவியபவத் பிரபு பூதகிருத் பூதகிருத் பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவ்யபுருஷ சாட்சி க்ஷேத்ரஜ்ஞோக்ஷரயேவ ச யோகோ யோகவிதாம் நேதா பிரதான புருஷேஸ்வர நாரசிம்மபுஸ்ரீமான் கேசவபுருஷோத்தம சர்வசர்வ சிவஸ்தானுர் பூதாதிர் நிதிரவீஹ சம்பவோ பாவனோ பர்த்தா பிரபோ பிரபுரீஸ்வர ஸ்வயம்பூ ஷம்புராதித்யோ புஷ்கராக்ஷோ மகாஸ்வன. ಇಲ್ಲಿ ನಾವು ಸ್ವಯಂಭೂಹು ಅನ್ನುವ ಶಬ್ದದವರೆಗೂ ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಶಂಭುಹು ಅನ್ನುವ ಶಬ್ದ ಇದು ಪ್ರಖ್ಯಾತವಾಗಿ ರುದ್ರದೇವರಿಗೆ ಪ್ರಖ್ಯಾತಿ ಇರುವಂತಹ ಶಬ್ದ, ಅಂದರೆ ಅನ್ಯತ್ರ ಪ್ರಸಿದ್ಧ ಶಬ್ದಗಳಲ್ಲಿ ಬರುವಂಥದ್ದು. ಇದು ಅನ್ಯತ್ರ ಏವ ಪ್ರಸಿದ್ಧ ಅಲ್ಲ, ಅನ್ಯತ್ರ ಪ್ರಸಿದ್ಧ, ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ಶಂಭು ಬರುತ್ತೆ, ರುದ್ರದೇವರಿಗೂ ಶಂಭು ಅಂತ ಕರಿತೀವಿ. ಇದು ಅರ್ಥ ಚಿಂತನೆ ಮಾಡುವಾಗ ಹೇಗೆ ರುದ್ರಾಂತರ ಹೇಗಾದರೆ ಶಿವರೂಪಿ ಶಿವೇ ಸ್ಥಿತಃ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತಃ ಅಂಥೇಳಿ ಶಂಭುನಾಮಕನಾದಂತಹ ವಿಷ್ಣುವು ವಿಶೇಷವಾಗಿ ಶಂಭುನಾಮಕನಾದಂತಹ ರುದ್ರದೇವರಲ್ಲಿದ್ದಾರೆ. ಆ ರುದ್ರದೇವರು ಕೂಡ ಅನ್ವರ್ಥಕರೇ, ಅವರು ಕೂಡ ಶಂಭು ಶಬ್ದದಿಂದ ವಾಚ್ಯರಾಗಿದ್ದಾರೆ. ಶಂಭು ಶಬ್ದದ ಅರ್ಥ ಅವರಲ್ಲಿ ಕೂಡತ್ತೆ, ಆದರೆ ರುದ್ರದೇವರಲ್ಲಿ ಶಂಭು ಶಬ್ದ ಅರ್ಥ ಎಷ್ಟು ಕೂಡತ್ತೋ ಅದಕ್ಕಿಂತ ಹೆಚ್ಚು, ಅಂದರೆ ಅದೇ ಅರ್ಥದಲ್ಲಿ ಆ ಅರ್ಥದಲ್ಲಿಯೇ ಭಗವಂತನಿಗೆ ಇನ್ನೂ ಹೆಚ್ಚಾಗಿ ಅನ್ವಯವಾಗುತ್ತೆ. ಏನು ಈ ಶಂಭು ಶಬ್ದದ ಅರ್ಥವೇನು? ಅಲ್ಲಿ ರುದ್ರದ ಅಂತರ್ಗತನಾದ ಶಂಭುನಾಮಕ ಪರಮಾತ್ಮನ ಚಿಂತನೆ ಮಾಡುವಾಗ ನಾವು ಹೇಗೆ ರೂಪ ಚಿಂತನೆ ಹೇಗಿದೆ, ರುದ್ರದೇವರು ಆ ರುದ್ರದೇವರ ರೂಪವನ್ನು ಚಿಂತನೆ, ಆ ರುದ್ರ ಅಂತರ್ಗತನಾಗಿ ಅದೇ ಹೆಸರಿನಿಂದ ಆ ರೂಪದಿಂದ ಆ ಕಾರ್ಯಗಳನ್ನು ಮಾಡಿಸುವ ನಾರಾಯಣನ ರೂಪವನ್ನು ಕೂಡ ಆ ರುದ್ರದೇವರನ್ನು ನೇಮನ ಮಾಡುವವನು ರುದ್ರದೇವರ ಮೂಲಕವಾಗಿ ಆ ಶಂಭು ಅನ್ನುವ ಕಾರ್ಯವನ್ನು ಆ ಶಂಭು ಮಾಡುವ ಕಾರ್ಯವನ್ನು ಮಾಡುವಂಥವನು. ರುದ್ರದೇವರು ಸಂಹಾರ ಕಾರ್ಯ ಮಾಡುವುದು ಮಾತ್ರವೇ ಅಲ್ಲ, ರುದ್ರದೇವರು ಅನೇಕ ಮಂದಿ ಭಕ್ತರನ್ನು ಒಲಿದದ್ದು ನಾವು ಕೇಳ್ತೀವಿ. ಆದರೆ ದುಷ್ಟರಾದವರು ಅವರು ಏನೋ ಕೇಳಿ ದುಷ್ಟ ಮಾರ್ಗದಲ್ಲಿ ಹೋಗಿರಬಹುದು, ಆದರೆ ಒಳ್ಳೆಯದು ಕೇಳಿದವರಿಗೆ ಒಳ್ಳೆಯದು ಕೊಟ್ಟಿದ್ದಾನೆ ರುದ್ರದೇವರು. ಅನೇಕ ಮಂದಿ ರಕ್ಷಣೆ ಮಾಡಿದ್ದಾನೆ. ಮಾರ್ಕಂಡೇಯನನ್ನು ರುದ್ರದೇವರು ಒಳಿದ ವೃತ್ತಾಂತ ನೀವೆಲ್ಲ ಕೇಳಿದ್ದೀರಾ. ಈ ವಿಧವಾಗಿ ಸುಖಕಾರಕ ಬಹಳ ಒಳ್ಳೆಯದನ್ನು ಶುಭವನ್ನು ಉಂಟು ಮಾಡುವವನು, ಆ ಕಾರಣದಿಂದ ಶಂಭು ಅನ್ನುವ ನಾಮ ಸಾರ್ಥಕವಾಗಿದೆ ರುದ್ರದೇವರಲ್ಲಿ. ಆ ರುದ್ರದೇವರಿಗೆ ಆ ಸಾಮರ್ಥ್ಯವನ್ನು ಕೊಟ್ಟು ಆ ಗುಣವನ್ನು ರುದ್ರನಲ್ಲಿ ತುಂಬಿಸಿ ತಾನು ಅದು ಅನಂತವಾಗಿ ಭಗವಂತನಲ್ಲಿ ಅನಂತವಾಗಿದೆ. ರುದ್ರದೇವರಲ್ಲಿ ಆ ಅಷ್ಟು ಅನಂತತ್ವ ಇಲ್ಲ ರುದ್ರದೇವರಲ್ಲಿ, ನಮ್ಮೆಲ್ಲರಿಗಿಂತಲೂ ಎಷ್ಟೋ ಹೆಚ್ಚು, ಕೋಟಿ ಕೋಟಿ ಪಟ್ಟು ನಮ್ಮೆಲ್ಲರಿಗೂ ಆ ಗುಣವೇ ಇಲ್ಲ. ಆದರೆ ರುದ್ರದೇವರನ್ನು ನಾವು ಚಿಂತನೆ ಮಾಡುವಾಗ ನಾರಾಯಣ ತಾರತಮ್ಯ ಅನುಗುಣವಾಗಿ ನಾವು ಚಿಂತನೆ ಮಾಡಿದ್ವಿ ಅಷ್ಟೇ ಹೊರತು ರುದ್ರದೇವರಲ್ಲಿ ಕೂಡ ಆ ಗುಣದ ಚಿಂತನೆಯನ್ನು ಮಾಡಬೇಕು. ಆದರೆ ಅವರ ಒಳಗೆ ಇದು ನಿಯಮನ ಮಾಡ್ತಾ ಭಗವಂತ ಆ ಗುಣವನ್ನು ಪೂರ್ಣತ್ವೇನ ಪಡೆದಿದ್ದಾನೆ ಭಗವಂತ. ಈ ಶಬ್ದದ ಅರ್ಥ ಏನು ಅನ್ನೋದನ್ನು ಈಗ ಚಿಂತನೆ ಮಾಡೋಣ. ಶಂ ಸುಖಮಿತ್ಯುಚ್ಯತೆ ಅಂತೇಳಿ, ಶಂ ಅನ್ನುವ ಶಬ್ದಕ್ಕೆ ಸುಖ ಅಂತ ಅರ್ಥ. ಶಂ ಶಂ ಸುಖಂ ಬಹಳ ಕಡೆ ನಮಗೆ ಬರುವಂಥದ್ದು. ಆದ್ದರಿಂದ ಈ ಶಂ ಭೂ ಅನ್ನುವ ಎರಡು ಅಕ್ಷರಗಳಿದೆ, ಈ ಎರಡನ್ನು ನಾವು ಚಿಂತನೆ ಮಾಡುವಾಗ ಭಗವಂತ ಅವನು ಸುಖವನ್ನು ಉಂಟು ಮಾಡ್ತಾನೆ. ಯಾರಿಂದಾದರೆ ಶಂ ಭವತಿ ಅಸ್ಮಾತ್ ಇದು ಶಂಭುಹು ಅಂತೇಳಿ ವ್ಯುತ್ಪತ್ತಿ ನಿರ್ವಚನ ಕೊಡುವಾಗ ಶಂಭು ಶಬ್ದಕ್ಕೆ ಶಂ ಸುಖಂ ಭವತಿ ಅಸ್ಮಾತ್ ವಿದ್ಯತೆ ಅಸ್ಮಾತ್, ಯಾರಿಂದಾದರೆ ಈ ಸುಖ ಅಂದರೆ ಯಾವ ಸುಖ, ಏನು ಸುಖ ಅಂದರೆ ಏನು, ಯಾವ ಸುಖ ಅದು ನೋಡೋಣ. ಮುಂಚೆ ಈ ಸುಖಕ್ಕೆ ಕಾರಣಭೂತನಾದವನು ಪರಮಾತ್ಮ, ಆದ್ದರಿಂದ ಅವನು ಶಂಭುನಾಮಕನಾಗಿದ್ದಾನೆ. ರುದ್ರದೇವರು ಸುಖ ಕೊಟ್ಟಾಗ ರುದ್ರದೇವರ ಒಳಗೆ ನಿಂತು ರುದ್ರದೇವರ ಮೂಲಕವಾಗಿ ಕೊಡಿಸ್ತಾನೆ ಭಗವಂತ. ಆದ್ದರಿಂದ ರುದ್ರದೇವರಿಗೆ ಆ ಸಾಮರ್ಥ್ಯ ಕೊಟ್ಟಿದ್ದಾನೆ, ತಾನು ಆ ರುದ್ರದೇವರ ಒಳಗೆ ನಿಂತು ಆ ಹೆಸರಿನಿಂದ ಕರೆಯಲ್ಪಡುತ್ತಾ ಆ ಸುಖವನ್ನು ಉಂಟು ಮಾಡ್ತಾನೆ. ಸೊ ಇದು ಏನು, ಇಲ್ಲಿ ನಮಗೆ ಏನು ಪ್ರಮಾಣಗಳಿವೆ ಅಂತ ಹೇಳಿದರೆ, ನಮಗೆ ಭಗವದ್ಗೀತೆಯಲ್ಲಿ 13:21 ಒಂದು ಬರುತ್ತೆ, ಅದನ್ನು ನಾವು ಪ್ರಮಾಣ ಅಂದರೆ ಅನೇಕ ಪ್ರಮಾಣಗಳಿವೆ, ಶ್ರುತಿ ಸ್ಮೃತಿ ಪ್ರಮಾಣಗಳು ಅನೇಕವಿದೆ. ಒನ್ ಆಫ್ ದ ಪ್ರಮಾಣಸ್, ಒಂದು ಪ್ರಮಾಣವನ್ನು ನಾವು ಇಟ್ಕೊಂಡಾಗ ಅಲ್ಲಿ ಕೃಷ್ಣ ಹೇಳ್ತಾನೆ, ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ ಹೇಳಿ, ಕಾರ್ಯ ಕಾರಣ ಕರ್ತೃತ್ವಗಳಿಗೆ ಹೇತುವಾಗಿ ಪ್ರಕೃತಿ ಇದೆ, ಪುರುಷನ ಸುಖ ದುಃಖಗಳಿಗೆ ಭೋಕ್ತೃತ್ವಕ್ಕೆ ಕಾರಣವಾಗಿ ಪರಮಾತ್ಮ ಇದ್ದಾನೆ ಅಂಥೇಳಿ ಇಲ್ಲಿ ಎರಡು ವಿಧವಾದ ಅರ್ಥ ಚಿಂತನೆಯನ್ನು ಆಚಾರ್ಯರು ಕೊಡ್ತಾರೆ. ಭಾಷ್ಯದಲ್ಲಿ ಒಂದು, ತಾತ್ಪರ್ಯದಲ್ಲಿ ಒಂದು. ನಮಗೆ ಸುಖ ನಾವು ಅನುಭವಿಸೋದು, ನಾವು ದೇಹಕ್ಕಿಂತ ಬೇರೆಯಾದ ಜೀವ ಇದ್ದಾನೆ ಅನ್ನುವ ಅನುಭವ, ಅದನ್ನು ಕೃಷ್ಣ ಮತ್ತು ಮತ್ತೆ ಹೇಳ್ತಾನೆ. ಸೊ ಜೀವಪರವಾಗಿ ಭಾಷ್ಯದಲ್ಲಿ ಅರ್ಥ ಮಾಡ್ತಾರೆ, ಭಗವತ್ ಪರವಾಗಿ ತಾತ್ಪರ್ಯದಲ್ಲಿ ಅರ್ಥ ಮಾಡ್ತಾರೆ ಆಚಾರ್ಯರು. ಸೊ ಎರಡು ಅರ್ಥಗಳು ಇಲ್ಲಿ ಕೂಡುತ್ತೆ. ಅಂದರೆ ನಮಗೆ ಸುಖ ಉಂಟಾಗತ್ತೆ ಕಾರ್ಯ ಕಾರಣ ಕರ್ತೃತ್ವಗಳಲ್ಲಿ ಹೇತುವಾಗಿ ಜಡ ಪ್ರಕೃತಿ, ಜಡ ಪ್ರಕೃತಿಯಿಂದ ನಿರ್ಮಿತವಾದದ್ದು ನಮ್ಮ ದೇಹ ಶರೀರ ಅನ್ನೋದು ಪ್ರಕೃತಿಯಿಂದ ನಿರ್ಮಿತವಾದದ್ದು, ಇಂದ್ರಿಯಗಳು ಪ್ರಕೃತಿಯಿಂದ ನಿರ್ಮಿತವಾದದ್ದು. ಈ ಕಾರ್ಯ ಯಾವುದರಿಂದ ಉಂಟಾಗತ್ತೆ, ಶರೀರದಲ್ಲಿ ಕಾರ್ಯ ನಡೆಯುತ್ತೆ. ಕಾರಣಗಳು ಯಾವ ಕಾರಣದಿಂದ ನಮಗೆ ಸುಖ ಬರುತ್ತೆ, ಇಂದ್ರಿಯಗಳ ಮೂಲಕವಾಗಿ ಅಂದರೆ ಲೌಕಿಕ ಸುಖ ಹೇಳಿದಾಗ ಇಂದ್ರಿಯಗಳ ಮೂಲಕವಾಗಿ ನಮಗೆ ಸುಖ ಉಂಟಾಗತ್ತೆ. ಸೊ ಇಂದ್ರಿಯಗಳು ಕಾರಣ, ಈ ಕಾರ್ಯಕಾರಣ ಮಾಡುವುದರಲ್ಲಿ ಹೇತುಭೂತವಾಗಿ ಇರುವಂಥದ್ದು ಈ ಜಡ ಪ್ರಕೃತಿ, ಜಗದ ಪ್ರಕೃತಿಯಿಂದ ನಿರ್ಮಿತವಾದ ಶರೀರ, ಜಡ ಪ್ರಕೃತಿಯಿಂದ ನಿರ್ಮಿತವಾದ ಇಂದ್ರಿಯಗಳ ಮೂಲಕವಾಗಿ ನಾವು ಸುಖವನ್ನು ಅನುಭವಿಸುತ್ತೀವಿ. ಅದೇ ಸುಖ ಬರುವುದು ಜಡವಾದ ದೇಹಕ್ಕಲ್ಲ, ಜಡವಾದ ಪ್ರಕೃತಿಗೆ ಸುಖ ಇಲ್ಲ, ಚೇತನಕ್ಕೆ ಒಳಗಿರುವ ಜೀವಕ್ಕೆ ಸುಖ ಬರುತ್ತೆ. ಅಂದರೆ ಆ ಸುಖ ಭಾವನೆ ಬರುತ್ತೆ. ಈಗ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳಿದಾಗ ಅಲ್ಲಿ ಶೀತ ಉಷ್ಣ ಮೂಲಗ ಮುಂತಾದ್ದು ಅಂದರೆ ನಮ್ಮ ದೇಹಕ್ಕೆ ಬರುವ ಅನುಭವಗಳು, ಅದರ ಮೂಲಕವಾಗಿ ನಮಗೆ ಸುಖ ಬಂತು ಅಂತ ಅಂದರೆ ದೇಹಕ್ಕೆ ಕಂಫರ್ಟಬಲ್ ಆಗಿದಾಗ ನಾವು ನಮಗೆ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಅಂದರೆ ಆ ದೇಹದ ಮೇಲೆ ನಮಗಿರುವ ಅಭಿಮಾನದಿಂದ ಸುಖದ ಫೀಲಿಂಗ್ ನಮಗೆ ಬರುತ್ತೆ. ಆದರೆ ಅದು ಬರುವುದು ನಿಜವಾಗಿ ದೇಹಕ್ಕೆ ಬಂದರೆ ನಮಗೆ ಬರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಹೇಗಾದರೆ ನಾವು ಭಾಳ ಸತಿ ಉದಾಹರಣೆ ಕೊಟ್ಟಿದ್ದೀವಿ, ಮನೆ ಒಂದು ಮನೆ ನಮ್ಮ ಮನೆಗೆ ಚೆನ್ನಾಗೆಲ್ಲ ಇಟ್ಕೊಂಡ್ರೆ ನಾವು ಆ ಮನೆ ನೋಡಿ ನಮ್ಗೆ ಖುಷಿ ಆಗುತ್ತೆ. ಮನೆಗೇನಾದರೂ ಆಘಾತ ಆದರೆ ಅಯ್ಯೋ ನಮ್ಗೆ ಆಗಿದೆ ಅಂತ ನಾವು, ಬಿಕಾಸ್ ಆಫ್ ದ ಅಭಿಮಾನ. ಮನೆ ಮೇಲೆ ಅಷ್ಟು ಅಭಿಮಾನ ಇದ್ದರೆ ದೇಹದ ಮೇಲೆ ಇನ್ನೂ ಹೆಚ್ಚು ಅಭಿಮಾನ. ಆದ್ದರಿಂದ ದೇಹಕ್ಕೆ ಏನಾದರೂ ಕಷ್ಟ ಆದರೆ ನಮಗೆ ಕಷ್ಟ ಆಗುತ್ತೆ, ದೇಹಕ್ಕೆ ಸುಖ ಆದರೆ ನಮಗೆ ಸುಖ, ದೇಹದ ಮೇಲೆ ಇರುವ ಅಭಿಮಾನ. ಆದರೆ ಈ ಸುಖ ದುಃಖಗಳಿಗೆ ಆಗುವುದು ಜೀವನಿಗೆ ಆಗುತ್ತೆ. ಆದ್ದರಿಂದ ಜೀವನಿಗೆ ಪುರುಷನಿಗೆ ಸುಖ ದುಃಖಗಳ ಭೋಕ್ತೃತ್ವ ಇರುತ್ತೆ ಅಂತೆ. ಇದು ಒಂದು ಲೆವೆಲ್ ಆಫ್ ಅರ್ಥ. ಇನ್ನೂ ಒಳಗೆ ಹೋದರೆ ಬರುವ ಅರ್ಥ ಏನಂದರೆ, ಕಾರ್ಯಕಾರಣ ಕರ್ತೃತ್ವ ಆಯಿತು ಜಡ ಪ್ರಕೃತಿ, ಆ ಜಡ ಪ್ರಕೃತಿ ಸ್ವತಂತ್ರವಲ್ಲ, ಆ ಜಡ ಪ್ರಕೃತಿಗೆ ನಿಯಾಮಕಳಾದ ಲಕ್ಷ್ಮೀದೇವಿ ಅವಳು ಕಾರ್ಯಕಾರಣಗಳಿಗೆ ಅಂದರೆ ಕಾರ್ಯಕಾರಣ ಎಲ್ಲ ನಡೆಯುವುದಕ್ಕೆ ಪರಮಾತ್ಮನ ಒಂದು ಅನುಗ್ರಹದಿಂದ ಪರಮಾತ್ಮನ ಆಜ್ಞೆಯಂತೆ ಲಕ್ಷ್ಮೀದೇವಿ ಕಾರಣಳಾಗಿದ್ದಾಳೆ. ಕಾರ್ಯಕಾರಣ ಕರ್ತೃತ್ವದಲ್ಲಿ ಹೇತುವಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಚೇತನ ಪ್ರಕೃತಿ, ಪ್ರಕೃತಿ ಅಂದರೆ ಚೇತನ ಪ್ರಕೃತಿ ಲಕ್ಷ್ಮೀದೇವಿ. ಪುರುಷ ಅಂದರೆ ನಾರಾಯಣ, ಅವನು ಪುರುಷ ನಾರಾಯಣ. ಸುಖ ದುಃಖಗಳ ಅಂದರೆ ನಾವು ಭೋಕ್ತೃತ್ವ, ಸುಖ ದುಃಖಗಳು ಅನುಭವಿಸುವುದಕ್ಕೆ ಲೌಕಿಕ ಸುಖವಾಗಲಿ ಇಲ್ಲ ಮುಕ್ತಿಯಲ್ಲಿರುವ ಮುಕ್ತ ಜೀವರ ಸುಖವಾಗಲಿ, ಮೋಕ್ಷ ಸುಖ ಇಲ್ಲ ಲೌಕಿಕ ಸುಖ, ಯಾವ ಸುಖವನ್ನು ಅನುಭವಿಸಬೇಕು ಎಂದರೂ ಅದು ಭಗವಂತ ನಿರ್ಣಯ ಮಾಡಿಕೊಂಡ್ರೆ ಮಾತ್ರ ನಮಗೆ ಸುಖ ಬರುತ್ತೆ. ಅವನು ಇಚ್ಛೆ ಮಾಡಿದರೆ ಮಾತ್ರ ನಮಗೆ ಸುಖ ಬರುತ್ತೆ. ಅವನ ಇಚ್ಛೆಯಂತೆ, ಅವನ ನಿಯಮನೆಯಂತೆ ನಮಗೆ ಸುಖಗಳು ದುಃಖಗಳು ಇವು ಉಂಟಾಗುತ್ತೆ. ಆದ್ದರಿಂದ ನಮಗೆ ಸುಖಕ್ಕೆ, ಸುಖ ಭೋಕ್ತೃತ್ವಕ್ಕೆ ಕಾರಣಭೂತನಾದವನು, ಮೂಲ ಕಾರಣ ಅದು ಪರಮಾತ್ಮ ಅಂಥೇಳಿ. ಆದ್ದರಿಂದ ಭಗವಂತನನ್ನು ನಾವು ಸುಖ ದುಃಖಗಳಿಗೆ ಮುಖ್ಯವಾಗಿ ಇಲ್ಲಿ ಸುಖದ ದುಃಖ ಅವನಿಂದಲೇ ಆಗತ್ತೆ. ಅದೇ ಸುಖದ ಪ್ರಸಕ್ತಿ ಸಂದರ್ಭ ಕಾಂಟೆಕ್ಸ್ಟು ಸುಖ ಭಗವಂತನಿಂದ ಆಗತ್ತೆ. ಆದ್ದರಿಂದ ಅವನು ಶಂಭು, ಸುಖವನ್ನು ಉಂಟು ಮಾಡುವವನು ಅಂಥೇಳಿ ಇಲ್ಲಿ ಹೇಳುವಾಗ ಭಾಗವತದಿಂದ ಭಾಷೆಯಲ್ಲಿ, ಗೀತಾ ಭಾಷೆಯಲ್ಲಿ ಶ್ಲೋಕಕ್ಕೆ ಅರ್ಥ ಮಾಡುವಾಗ ಭಾಗವನ್ನು ಕೋಟ್ ಮಾಡಿ ಆಚಾರ್ಯರು ಹೇಳ್ತಾರೆ, ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಹು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷ ಪ್ರಕೃತೇ ಹೇ ಪರಂ ಅಂಥೇಳಿ ಅಲ್ಲಿ ಭೋಕ್ತೃತ್ವದಲ್ಲಿ ಸುಖ ದುಃಖಗಳಿಗೆ ಜೀವನಿಗೆ ಉಂಟು ಮಾಡುವವನು ಪರಮಾತ್ಮ, ಅವನು ಪ್ರಕೃತಿಗಿಂತ ಉತ್ತಮನಾಗಿದ್ದಾನೆ. ಅಷ್ಟೇ ಜೀವ ಕೂಡ ಜಡಕ್ಕಿಂತ ಬೇರೆಯಾದ, ಪ್ರಕೃತಿಯೇ ಪರಂ ಪುರುಷ, ಪ್ರಕೃತಿಕಂತೆ ಜಡ ಪ್ರಕೃತಿಕಂತೆ ಭಿನ್ನನಾದ ಜೀವನಿಗೆ ಆ ಭೋಕ್ತೃತ್ವ ಸುಖ ದುಃಖಗಳ ಭೋಕ್ತೃತ್ವ ಆಗತ್ತೆ ಅಂತ ಹೇಳಿ ಹೇಳ್ತಾ ತಾತ್ಪರ್ಯದಲ್ಲಿ ವಿಶೇಷವಾದ ಅರ್ಥವನ್ನು ಹೇಳ್ತಾ ಜೀವಸ್ಯ ಸುಖ ದುಃಖಾನ ಭೋಗಶಕ್ತಿ ಪ್ರದಃ ಸದಾ ಪರಮ ಪುರುಷೋ ವಿಷ್ಣು. ಪರಮಪುರುಷನಾದ ವಿಷ್ಣುವೇ ಎಲ್ಲ ಜೀವರಿಗೂ ಸುಖ ದುಃಖಗಳ ಭೋಗ ಶಕ್ತಿಯನ್ನು ಕೊಡ್ತಾನೆ. ನಮಗೆ ಏನಾದರೂ ಎಲ್ಲ ಕಾರಣಗಳಿರಬಹುದು, ಕಾಂಟೆಕ್ಸ್ಟ್ ಇರಬಹುದು, ಸುಖ ದುಃಖಗಳು ಬೇರೆ ವಸ್ತುಗಳಿಂದ ಬರಬಹುದು, ಏನಾದರೂ ಬರಬಹುದು, ಆದರೆ ಆ ಸುಖ ದುಃಖಗಳ ಅನುಭವ ನಮಗೆ ಬರೋದು, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಮಗೆ ಒಳ್ಳೆದಿದ್ದ ಸುಖ ಬರುತ್ತೆ ರೀ, ಒಳ್ಳೆದಿದ್ದರೆ ಆ ಸುಖ ಅನುಭವ ಹೇಗೆ ಬರ್ತಾ ಇದೆ, ಹೌ ಡು ವಿ ಫೀಲ್ ಇಟ್, ಆ ಫೀಲಿಂಗ್ ನಮ್ಗೆ ಹೇಗೆ ಬರುತ್ತೆ, ವಿ ನೆವರ್ ಥಿಂಕ್ ಅಬೌಟ್ ಆ ಫೀಲಿಂಗ್ ಬರುತ್ತೆ ಅಂತ ನಾವು ತಗೊಂಡು ಬಿಡ್ತೀವಿ. ನಮಗೆ ಫೀಲಿಂಗ್ ಕೊಡುವುದು ಯಾರು? ಭಗವಂತನ ಫೀಲಿಂಗ್ಸ್ ಕೊಡ್ತಾನೆ. ಆದ್ದರಿಂದ ಆ ಭಗವಂತನ ಕೈವಾಡ ಅಲ್ಲಿ ನಾವು ನೋಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಖ ದುಃಖಗಳು ಲೌಕಿಕ ಸುಖ ದುಃಖಗಳು ಮಾತ್ರವಲ್ಲ, ಮೋಕ್ಷದ ಸುಖವನ್ನು ಕೂಡ ಕೊಡುವವನು ಪರಮಾತ್ಮನೇ ಆಗಿದ್ದಾನೆ ಅನ್ನುವುದೇ. ಮುಕ್ತಾತ್ಮರಿಗೂ ಸಹಿತ ಆನಂದದಶ್ಚ ಮುಕ್ತಾನಾಂ ಸ ಏವ ಏಕೋ ಜನಾರ್ದನಃ ಅಂಥೇಳಿ, ಮುಕ್ತರಿಗೆ ಆನಂದವನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನಂದ ಮೋಕ್ಷ ಸುಖವನ್ನು ಕೂಡ ಉಂಟು ಮಾಡುವನು. ನೋಡಿ, ಅದಕ್ಕೆ ಶಂಭು ಅನ್ನುವ ಶಬ್ದ ರುದ್ರದೇವಗೆ ಅನ್ವಯ ಮಾಡುವಾಗ, ರುದ್ರದೇವರಿಗೆ ಕಾರ್ಯ ಈ ಅಮುಕ್ತ ಪ್ರಪಂಚದಲ್ಲಿ ಮಾತ್ರ. ರುದ್ರದೇವರು ಶೇಷ ಪದವಿಗೆ ಹೋಗಿ ಮೋಕ್ಷಕ್ಕೆ ಹೋದಾಗ ಆ ರುದ್ರದೇವರು ಮೋಕ್ಷದಲ್ಲಿರುವ ಶೇಷ ಪದವಿಯಿಂದ ಮೋಕ್ಷವನ್ನು ಪಡೆದ ರುದ್ರದೇವರು ಯಾರಿದ್ದಾರೋ ಅವರು ಇಲ್ಲಿ ಅಮುಕ್ತ ಪ್ರಪಂಚದಲ್ಲಿ ಇರುವವರಿಗೆ ಅವರ ಮೇಲೆ ಯಾವ ಕಂಟ್ರೋಲ್ ಇಲ್ಲ. ಆದ್ದರಿಂದ ಆ ಶಂಭು ಪದ ಅವಾಗ ಅನ್ವಯವಾಗುವುದಿಲ್ಲ. ಅಂದರೆ ಯಾವ ಅರ್ಥದಲ್ಲಿ? ಅಮುಕ್ತ ಪ್ರಪಂಚದಲ್ಲಿ ಇರುವವರಿಗೆ ಸುಖವನ್ನು ಕೊಡುವ ಕಾರ್ಯ ಮುಕ್ತ ಪ್ರಪಂಚದಲ್ಲಿ ಇರುವ ಶಂಭುನಾಮಕನಾದವನು ಅವನು ಮಾಡೋದಿಲ್ಲ, ಇಲ್ಲಿರುವ ಶಂಭು ಮಾಡ್ತಾನೆ. ಅಂದರೆ ಎಲ್ಲ ಶಂಭು ಪದವಿಯಲ್ಲಿ ಇರುವವರಿಗೆ ಅವರವರ ರೆಲ್ಮ್ಸ್ನಲ್ಲಿ ಮಾತ್ರ ಸಾಮರ್ಥ್ಯ. ಭಗವಂತ ಹಾಗಲ್ಲ, ಅವನು ಇಡೀ ಮುಕ್ತ ಪ್ರಪಂಚ ಅಮುಕ್ತ ಪ್ರಪಂಚ ಎಲ್ಲ ಕಡೆಯೂ ಸ್ವತಂತ್ರನಾಗಿ ಎಲ್ಲರಿಗೂ, ಮುಕ್ತ ಜೀವರಿಗೂ ಅಮುಕ್ತ ಜೀವರಿಗೂ ಸುಖವನ್ನು ಕೊಡುವವನು ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಸರ್ವ ಸುಖಪ್ರದವನು. ಆದ್ದರಿಂದ ಇಲ್ಲಿ ಭಗವಂತನನ್ನು ಆ ವಿಧವಾಗಿ ನಾವು ಚಿಂತನೆ ಮಾಡಬೇಕು. ಇದು ಒಂದು, ಎಲ್ಲರಿಗೂ ಸುಖ ಕೊಡುವುದು ಮಾತ್ರವಲ್ಲ, ಭಗವಂತನೇ ಅವನಿಗೆ ಸುಖ, ಎಂಥ ಸುಖ ಇದೆ ಅವನು, ಎಂಥ ಸುಖ ಸ್ವರೂಪಿ ಏನು ಅಂತ ಹೇಳಿದಾಗ ಶಂಭು ಅನ್ನುವ ಶಬ್ದ ಅಲ್ಲಿ ನಮಗೆ ಹೇಳುವಂಥದ್ದು. ಸಂ ಅಂದರೆ ಸುಖರೂಪತ್ವಾತ್ ಶಂ ಅವನೇ ಸುಖವಾಗಿದ್ದಾನೆ. ಅಂದರೆ ಸುಖ ಸ್ವರೂಪ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತೀವಿ ನಾವು ಎಲ್ಲ ಕಡೆ ಪ್ರಯೋಗ ಮಾಡ್ತೀವಿ. ಏನು ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂದರೆ ಏನು? ಎಲ್ಲ ಕಡೆ ಹೇಳಿಬಿಡ್ತೀವಿ ಪರಮಾತ್ಮ ಅವನು ಆನಂದ ಸ್ವರೂಪಿ, ಸುಖ ಸ್ವರೂಪಿ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್. ಅವನಿಗೆ ಅನಂತ ಸುಖವಿದೆ. ಅಂದರೆ ನಾವು ಆನಂದಮಯೋಭ್ಯಾಸ ಅಥವಾ ಅಂತ ಹೇಳಿದಂತೆ ಅವನಲ್ಲಿ ಸುಖ ಮೂರ್ತಿ ಭಾವ, ಅಂದರೆ ದುಃಖ ಲೇಷವೂ ಇಲ್ಲ, ಅದು ಸ್ವತಂತ್ರವಾಗಿ ಇದೆ. ತನಗೆ ಅವನಿಗೆ ಸುಖ ಕೊಡುವವರು ಬೇರೆಯವರು ಇಲ್ಲ, ಅವನಿಗೆ ಅವನು ಸುಖ ಕೊಡ್ತಾನೆ ಅಂತ ಅನ್ಕೋಬಾರ್ದು. ಅವನೇ ಸುಖ, ಅಂದರೆ ಅವನಿಗೆ ಸುಖ ಬರುವುದು ಕೊಡುವುದು ಅನ್ನುವುದು ಅಪ್ಲೈ ಆಗೋದಿಲ್ಲ ಅವನಿಗೆ. ಅವನು ಸುಖ ಸ್ವರೂಪಿ, ಅಂದರೆ ಅವನಿಗೆ ಯಾವಾಗಲೂ ಸುಖದ ಅಭಿವ್ಯಕ್ತಿ ಮಾತ್ರ, ಓನ್ಲಿ ಮ್ಯಾನಿಫೆಸ್ಟೇಷನ್ ಆಫ್ ಜಾಯ್, ಅಂದರೆ ಆನಂದದ ಅಭಿವ್ಯಕ್ತಿ ಆಗುತ್ತೆ ಹೊರತು ಪರಮಾತ್ಮನಿಗೆ ಹೊಸದಾಗಿ ಆನಂದ ಬರುವುದು ಅನ್ನೋದು ಪರಮಾತ್ಮ. ಯಾಕಂದರೆ ಅನಂತ ಇನ್ಫೈನೈಟ್ ಬ್ಲಿಸ್ ಇದೆ, ಮತ್ತು ಇನ್ಫಿನಿಟಿಗೆ ಏನು ಆ್ಯಡ್ ಮಾಡಿದ್ರು ಇನ್ಫಿನಿಟಿ ಅಷ್ಟೇ. ಅವನು ಅನಂತನಾಗಿದ್ದಾನೆ, ಅನಂತ ಸುಖ ಅವನಿಗೆ. ಸುಖ ಮತ್ತು ಬಂದು ಸೇರಿದರೆ ಹೆಚ್ಚಾಗತ್ತೆ ಅಂತ ಅನ್ಕೋಬೇಡಿ, ಅದು ಸುಖ ಸ್ವರೂಪ ಅಂದರೆ ಅರ್ಥ. ಇನ್ನು ಸೇರಿಸಲಿಕ್ಕೆ ಏನೂ ಇಲ್ಲ, ಸುಖ ಅಪೂರ್ಣವಾದ ಸುಖ ಇದೆ, ಅದನ್ನು ಹೇಳುವಂಥದ್ದು. ಆದ್ದರಿಂದ ಶಂ ಭೂ ಅಂದರೆ ಅವನಿಗೆ ಭಾ 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 ಏಕಾಕ್ಷರ ಶ್ಲೋಕ ಆಚಾರ್ಯರು ಮಾಡಿದ್ದಾರಲ್ಲ, ಅಲ್ಲಿ ಭಾ ಅಂದರೆ ಅಲ್ಲಿ ಜಾನಾತೀತಿ ಭಾ ಭಾ ಅಂದರೆ ಜ್ಞಾನ, ಭಾ ಜ್ಞಾನೇ ಅಂತೇಳಿ ಭಾ. ಆದ್ದರಿಂದ ಶಂ ಭಾ, ಆದ್ದರಿಂದ ಭಗವಂತ ಸುಖ ಪ್ಲಸ್ ಭಾ ಜ್ಞಾನ, ಸುಖ ಅಂಡ್ ಜ್ಞಾನ ಇರುವವನು. ಅವಾಗ ಶಂಭಾ ಆಗಬೇಕು, ಶಂಭು ಯಾಕಾಯಿತು, ಭಾ ಭೂ ಯಾಕಾಯಿತು. ಭಾ ಅಂದರೆ ಸುಖವುಳ್ಳವನು, ಒಂದು ಭಾ ಸುಖವುಳ್ಳವನು ಭೂ ಅಂತ ಒಂದು ಇಲ್ಲ. ಭಾ ಅಂದರೆ ತೃತೀಯೇ ಅತಿಶಯೇ ಅಂತೇಳಿ, ತೃತೀಯ ತೃತೀಯ ಅಂದರೆ ಮೂರನೆಯದು, ತೃತೀಯೋತಿಶಯೇ ಅಂತ. ತೃತೀಯ ಅಂದರೆ ಏನು? ಅ ಇ ಉ. ಅ ಅನ್ನುವುದು ಒಂದಿದ್ದರೆ ಇ ಅನ್ನೋದು ಎರಡನೇದಾದರೆ ಉ ಅನ್ನೋದು ಮೂರನೇದಾಗುತ್ತೆ. ಆದ್ದರಿಂದ ಆ ಭಾ ಅನ್ನೋದಕ್ಕೆ ಭೂ ಅಂತ ಸೇರಿಸುವುದು ಸುಖ, ಹೆಚ್ಚಾದ ಸುಖ ಅಂತ ಹೇಳುವುದಕ್ಕಾಗಿ ಭೂ. ಆದ್ದರಿಂದ ಶಂ ಭಾ ಶಂ ಭೂ ಆಯಿತು. ಆದ್ದರಿಂದ ಭಗವಂತ ಶಂಭೂ ಅಂದರೆ ಸುಖ ಜ್ಞಾನ ಎರಡರ ಸ್ವರೂಪನಾದವನು ಅನ್ನುವ ಅರ್ಥ ಶಂಭು ಅನ್ನುವುದು. ಅದಾದ ಮೇಲೆ ಇನ್ನೊಂದು ಭ ಅನ್ನುವುದು ಭವತಿ, ಭವತಿ ಭೂಧಾತು, ಭೂ ಸತ್ತಾಯಾಮ ಅಂತೇಳಿ. ಭೂ ಅಂದರೆ ಇರುವುದು, ಇರುವುದು, ಇರುವವನು, ಇರುವವನಂದರೆ ಅವನು ಶಂ ಸುಖ, ಅವನು ಸುಖ ಸ್ವರೂಪನಾಗಿದ್ದಾನೆ, ಇದ್ದಾನೆ, ಯಾವಾಗಲೂ ಇರ್ತಾನೆ. ಏನು ಇರುವುದಂದರೆ ನಾವು ಇದ್ದೀವಿ, ಅವನಿದ್ದಾನೆ ನಿತ್ಯ, ಅವನು ನಿತ್ಯ, ನಾವು ನಿತ್ಯರು, ಅವನು ನಿತ್ಯ, ನಾವು ನಿತ್ಯ. ಸೊ ಏನು ವ್ಯತ್ಯಾಸ ಇದೆ ಅವನ ನಿತ್ಯತ್ವದಲ್ಲಿ, ನಮ್ಮ ನಿತ್ಯತ್ವದಲ್ಲಿ ಏನು ವ್ಯತ್ಯಾಸ? ಈಸ್ ಎಟರ್ನಲ್, ವಿ ಆರ್ ಆಲ್ಸೋ ಎಟರ್ನಲ್. ಅವನು ಬಿಗಿನಿಂಗ್ಲೆಸ್, ನಾವು ಬಿಗಿನಿಂಗ್ಲೆಸ್, ಅವನು ಎಂಡ್ಲೆಸ್, ನಾವು ಎಂಡ್ಲೆಸ್. ನಮಗೆ ಅವನಿಗೆ ಏನು ವ್ಯತ್ಯಾಸ ಇದೆ ಅಂತ ಯಾರಾದರೂ ಯೋಚನೆ ಮಾಡಿದರೆ ನಮಗೆ ಈ ಹೌದು ನಿಜ, ಬಿಗಿನಿಂಗ್ಲೆಸ್ ಎಂಡ್ಲೆಸ್ ಎಲ್ಲವೂ ಇದ್ದೀವಿ, ಅವನು ಬಿಗಿನಿಂಗ್ಲೆಸ್ ಎಂಡ್ಲೆಸ್. ಆದರೆ ನಾವು ಅವನ ಮೇಲೆ ಆಧಾರ ಅವನು ಕೊಟ್ಟಿರುವ ಕಾರಣದಿಂದ ನಾವು ಬಿಗಿನಿಂಗ್ಲೆಸ್ ಎಂಡ್ಲೆಸ್. ಆ ಬಿಗಿನಿಂಗ್ಲೆಸ್ ಅನ್ನೋದು ಕೂಡ ಅನಾದಿಯಾಗಿರುವಂಥದ್ದೇ, ಅದು ಯಾವಾಗಲೂ ಶುರು ಆಯ್ತಲ್ಲ, ಬಿಗಿನಿಂಗ್ಲೆಸ್ ಅಂದ್ರೆ ಶುರು ಆಗಿಲ್ಲ ಅಂತ, ಅನಾದಿಯಾಗಿರುವಂಥದ್ದು, ಅನಾದಿಯಾಗಿ ಅವನಿಂದಲೇ ಆಗಿದೆ. ಆದ್ದರಿಂದ ಆ ಎಟರ್ನಲ್ ಎಂಟಿಟೀಸು ಕೂಡ ನಾ ಎಟರ್ನ್ಯಾಲಿಟಿ ಕೊಟ್ಟಿದವನವನೇ, ಅವನಿಗೆ ಯಾರಾದರೂ ಕೊಟ್ಟಿದ್ದಾರಾ ದೇವಿಗ? ಇಲ್ಲ, ಅವನಿಗೆ ಯಾರು ಕೊಟ್ಟಿಲ್ಲ, ಅವನು ಸ್ವತಂತ್ರವಾಗಿ ಇರುವವನು ಯಾವಾಗಲೂ, ನಾವು ಅಸ್ವತಂತ್ರವಾಗಿ ಯಾವಾಗಲೂ ಇರುವವರು. ಆದ್ದರಿಂದ ಅವನು ಶಂಭವತಿ, ಸುಖನಾಗಿದ್ದಾನೆ, ಯಾವಾಗಲೂ ಇರ್ತಾನೆ, ಸ್ವತಂತ್ರನಾಗಿ ಇರ್ತಾನೆ. ಆದ್ದರಿಂದ ಅವನು ಶಂಭು, ಸ್ವತಂತ್ರವಾಗಿ ಇರುವವನು ಭವತಿ, ಶಂ ಸುಖ ಸ್ವರೂಪತ್ವೇನ ಇರುವವನು, ಸುಖ ಸ್ವರೂಪನಾದವನು ಭವತಿ ಏವ, ಯಾವಾಗಲೂ ಇರುವವನು, ಸ್ವತಂತ್ರನಾಗಿರುವವನು. ಆದ್ದರಿಂದ ಅವನಿಗೆ ಶಂಭು ಅನ್ನುವುದು ಇನ್ನೊಂದರ್ಥ. ಅದಾದ ಮೇಲೆ ಅದಕ್ಕೆ ಭ ಏವ ಬಹು ತೃತೀಯೋತ್ಸೆ ಅಂತೇಳಿ ವಿಶ್ವಂ ಅವನು ಇನ್ನೊಂದರ್ಥ ಏನಂತ ಹೇಳಿದರೆ ಅವನು ಯಾವಾಗಲೂ ಇರ್ತಾನೆ ಒಂದು, ಅಷ್ಟೇ ಅಲ್ಲದೆ ಸುಖರೂಪದ ಶಂ ನಿತ್ಯಂ ಭವತಿ ಇತಿ ಭೂ ಅದ, ಅಷ್ಟೇ ಅಲ್ಲದೆ ಸುಖಸ್ಯ ಭೂಹು, ಭೂ ಅಂದರೆ ಭೂಮಿ ಆಶ್ರಯ ಅಂತೇಳಿ. ನಾವು ಭೂ 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 ಅಸ್ವಹ ಅನ್ನುವಾಗ ಭೂ ಭೂ ಅನ್ನುವ ಶಬ್ದ ಒಂದು ಭಗವಂತನನ್ನು ತಿಳಿಸ್ಕೊಡುವಂಥದ್ದು ಶಬ್ದ ಪೂರ್ಣತ್ವವನ್ನು, ಇನ್ನೊಂದು ಭೂ ಅಂದರೆ ಭೂಮಿ ಆಶ್ರಯ ಅನ್ನೋದು. ಭೂಹು ಅಂದರೆ ಆಶ್ರಯ, ಭೂಮಿ ಭೂ ಭೂಮಿ. ಶಂ ಭೂ ಅಂದರೆ ಸುಖಕ್ಕೆ ಆಶ್ರಯನಾದವನು, ಅವನು ಸುಖ ಕೊಡುವುದು ಅಲ್ಲ, ಸುಖಕ್ಕೆ ಆಶ್ರಯ ಏನು, ಸುಖಕ್ಕೆ ಆಶ್ರಯ ಅಂದರೆ ಏನು? ಸುಖ ಇರುವವನು ಅಂತ ಹೇಳಿದ್ದೀವಿ, ಸುಖ ಕೊಡುವವನು ಅಂತ ಹೇಳಿದ್ದೀವಿ, ಸುಖಕ್ಕೆ ಆಶ್ರಯನಾಗಿದ್ದಾನೆ. ಏನು ಆಶ್ರಯನಾಗಿರುವುದಂದರೆ ಏನು ಅಂತ ಹೇಳಿದರೆ, ಎಲ್ಲಿ ವೇದದಲ್ಲಿ ಭಗವಂತನನ್ನು ವಿಶ್ವದ ಸುಖಕ್ಕೆ ಆಶ್ರಯನಾದವನು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಏನಂತ ಹೇಳಿದರೆ, ಸಹಸ್ರ ಶಿಷ್ಯಂ ದೇವಂ ವಿಶ್ವಾಕ್ಷ್ಯಂ ವಿಶ್ವಸಂ ಓಂ ಅಂತ ಹೇಳುವಾಗ, ವಿಶ್ವಂ ನಾರಾಯಣಂ ದೇವಂ ಅಕ್ಷರಪರಮಂ ಪದಂ ಅಂಥೇಳಿ, ಅಲ್ಲಿ ವಿಶ್ವಸಂಭುವಂ, ವಿಶ್ವಾಖ್ಯಂ ವಿಶ್ವಸಂಭುವಂ, ವಿಶ್ವಸಂಭುವಂ, ವಿಶ್ವಕ್ಕೆ ಜಗತ್ತಿಗೆ ಜಗತ್ತಿನ ಸುಖಕ್ಕೆ ಆಶ್ರಯಭೂತನಾದವನು ಅಂಥೇಳಿ. ಅಂದರೆ ಏನು, ಜಗತ್ತಿನಲ್ಲಿ ಎಲ್ಲಿ ಎಲ್ಲಿ ಸುಖ ನಡೀತಾ ಇದೋ ಅಲ್ಲಿ ಕೊಡುವುದು ಮಾತ್ರವಲ್ಲದೆ ಆ ಸುಖ ಅನುಭವಿಸುವುದಕ್ಕೆ, ಈಗ ಯಾರಿಗಾದರೂ ಅವರು ಸುಖ ಅನುಭವಿಸ್ತಾ ಇದ್ದಾರೆ, ಅವರು ಒಂದು ಕಡೆ ಇದ್ದು ಸುಖ ಅನುಭವಿಸ್ತಾರೆ, ಅವರಿಗೆ ಆಶ್ರಯ, ಆ ಸುಖಕ್ಕೂ ಆಶ್ರಯ. ಒನ್ ಹು ಗಿವ್ಸ್, ಅಧಿಷ್ಠಾನ ಇರುವುದಕ್ಕೆ ಜಾಗ ಅಂತ ನೋಡ್ರಿ. ಸುಖ ಅನ್ನೋದು ಇಸ್ ನಾಟ್ ಎ ಕಾಂಕ್ರೀಟ್ ಆಬ್ಜೆಕ್ಟ್, ಆದರೂ ಕಣ್ಣಿಗೆ ಕಾಣಿಸದೆ ಶಬ್ದ ಸುಖ ಅನ್ನುವುದು. ಸುಖ ದುಃಖಗಳು ಅದೃಷ್ಟಗಳು ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಸ್ಟಿಲ್ ದೇ ಹ್ಯಾವ್ ಟು ಎಕ್ಸಿಸ್ಟ್, ಇರುವಂಥದ್ದು. ನಮ್ಮ ಕಣ್ಣಿಗೆ ಕಾಣಿಸೋಲ್ಲ, ಆದರೆ ಅದರ ಅನುಭವ ಎಲ್ಲರಿಗೂ ಬರುತ್ತೆ, ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಬರೋದಕ್ಕೆ ಆ ಸುಖ ಇರಬೇಕು, ಅದಕ್ಕೊಂದು ಅಸ್ತಿತ್ವ, ಸುಖಕ್ಕೆ ಅಸ್ತಿತ್ವ ಕೊಡಬೇಕು. ದ ಎಕ್ಸಿಸ್ಟೆನ್ಸ್ ಗಿವಿಂಗ್ ಎಕ್ಸಿಸ್ಟೆನ್ಸ್ ದ ಸುಖ ಇಟ್ ಸೆಲ್ಫ್. ಆದ್ದರಿಂದ ಭಗವಂತ ಸುಖಕ್ಕೆ ಭೂಮಿಯಾಗಿದ್ದಾನೆ, ಆಶ್ರಯನಾಗಿದ್ದಾನೆಂದರೆ ಆ ಸುಖ ಇರುವುದಕ್ಕೆ, ಎಕ್ಸಿಸ್ಟ್ ಆಗೋದಕ್ಕೂ ಅವನೇ ಕಾರಣ. ಸುಖ ಅನ್ನುವ ಒಂದು ವಸ್ತು, ಒಂದು ಎಂಟಿಟಿ ಇದೆ ಅಂತ ಹೇಳಿದರೆ ಆ ಭಗವಂತನಿಂದಾಗಿ ಆ ಸುಖ ಅನ್ನೋದಿದೆ. ಇಟ್ ಇಸ್ ಎಕ್ಸಿಸ್ಟ್ ಬಿಕಾಸ್ ಆಫ್ ಪರಮಾತ್ಮ. ಸೊ ಆ ವಿಧವಾಗಿ ಸುಖಕ್ಕೆ ಆಶ್ರಯಭೂತನಾಗಿದ್ದಾನೆ, ಆದ್ದರಿಂದ ಅವನು ಶಂಭು ಅಂಥೇಳಿ ನಮಗೆ ಉಪನಿಷತ್ತು ಅದನ್ನೇ ಹೇಳುತ್ತೆ. ಈ ವಿಧವಾಗಿ ಭಗವಂತ ಸುಖಕ್ಕೆ ಆಶ್ರಯಭೂತನಾಗಿದ್ದಾನೆ ಅಂದರೆ ವೇದಗಳು ಅದನ್ನೇ ಹೇಳುತ್ತೆ. ವಿಷ್ಣೋಸ್ಯ ಪರಮ ಆನಂದ ಏತಸ್ಯೇವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ ಅಂಥೇಳಿ. ಸಮಸ್ತ ಜೀವರಾಶಿಗಳು ಅವನನ್ನು ಆಶ್ರಯ ಮಾಡಿಕೊಂಡಿದೆ, ಅವನನ್ನು ಆಶ್ರಯ ಮಾಡಿಕೊಂಡು ಅವನ ಮೂಲಕವಾಗಿ ಸುಖವನ್ನು ಪಡೆಯುವವರಾಗಿದ್ದಾರೆ. ಸೊ ಆದ್ದರಿಂದ ಅಂತಹ ಸುಖ ಸ್ವರೂಪನಾಗಿದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತ ಇನ್ನೊಂದೇನಂತ ಹೇಳಿದರೆ, ಇಲ್ಲಿ ಹೇಳುವಂಥ ಮಾತು ಒಂದಿದೆ, ಅವನು ಸುಖ ಸ್ವರೂಪಿ ಮತ್ತು ಉತ್ಪಾದನೆ ಮಾಡುವವನು ಅಂಥೇಳಿ. ಅಂದರೆ ಸುಖರೂಪತ್ವಾತ್ ಶಂ ಭಾವಯತಿ ಉತ್ಪಾದಯತಿ ಭುಹು ಶಂ ಚ ಅಸಭುಶ್ಚ ಶಂಭು ಅಂತೇಳಿ. ಅಂದರೆ ಭಗವಂತ, ನಾವು ಬಿಂಬ ಪ್ರತಿಬಿಂಬ ಭಾವನೆ ಹೇಳ್ತೀವಿ, ಪ್ರತಿಬಿಂಬ ರೂಪ ವಿಪುಕ್ಕಾನ್ ಸಂಸ್ತದಾನಂದಸ್ಯ ಚಾಖಿಲಾಹ ಮುಕ್ತ ಬ್ರಹ್ಮಾದಯೋ ಅಶ್ನಂತಿ ತಾರತಮ್ಯೇನ ನಿತ್ಯದ ಅಂಥೇಳಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಮಾತು. ಎಲ್ಲ ಭಗವಂತ ಅವನು ಬಿಂಬ, ನಾವೆಲ್ಲ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಎಲ್ಲ ಕಡೆ ಹೇಳ್ತೀವಿ. ನಮಗೆ ಸುಖ ಬರಬೇಕಂದ್ರೆ ಇದು ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುವಂಥ ಅಂದಕ್ಕೆ ಭಗವಂತ ಬಿಂಬರೂಪನಾಗಿ ಅವನಿಗೆ ಏನಾದರೆ ನಮಗೆ ಪ್ರತಿಬಿಂಬದಿಂದ ನಮಗಾಗತ್ತೆ, ಅವನು ಮಾಡಿ ಮಾಡಿಸುವ ಎಲ್ಲ ಅವನು ಮಾಡಿ ಮಾಡಿಸ್ತಾನೆ ಅಂತೇಳಿ. ಹಾಗಾದರೆ ನಮಗೆ ದುಃಖ ಬಂದಾಗ ಅವನಿಗೂ ದುಃಖ ಬಂದು ನಮಗೆ ದುಃಖ ಬರುವಂತೆ ಮಾಡ್ತಾನ? ಏ ಹಾಗದು ಅಂತೇಳಿ. ಯಾಕಂದರೆ ಸುಖ ಸರಿ ಈಗ ಅರ್ಥ ಮಾಡ್ಕೋಬೋದು, ನಮಗೆ ಸುಖ ಬರಬೇಕಂದ್ರೆ ಅವನು ಸುಖವನ್ನು ಪಡೆದು ನಮಗೆ ಸುಖ ಕೊಡ್ತಾನಂತೇನೋ ಅರ್ಥ ಮಾಡ್ಕೋಬೋದು. ಆದರೆ ನಿಜವಾಗಿ ಹಾಗಲ್ಲ, ನಮಗೆ ಬರುವ ಸುಖ ಅತಿ ಅಲ್ಪ ಸುಖ, ಅವನು ನಮಗೆ ಮಾಡಿ ಅದಕ್ಕೆ ಭಾವಯತಿ ಉಂಟು ಮಾಡಿಸುತ್ತಾನೆ, ಅವನಿಗೆ ಅದು ಬರುವುದಿಲ್ಲ. ಅಂದರೆ ನಮಗೆ ಬರುವ ಸುಖ ಕೂಡ ಅವನಿಗೆ ಆ ಸುಖ ಬಂದು ನಮ್ಮ ಸುಖ ಅವನು ಅನುಭವಿಸಿ ಅದು ನಮಗೆ ಕೊಡ್ತಾನಂತಲ್ಲ. ಅವನ ಸುಖ ಅವನದೇ, ನಮ್ಮ ಸುಖ ನಮ್ಮದೇ, ನಾವು ಅನುಭವಿಸುವ ಸುಖವನ್ನು ನಾವು ಅನುಭವಿಸುವಂತೆ ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ. ಹೀ ಮೇಕ್ಸ್ ಇಟ್ ಅಕ್ಕರ್ ಟು ಅಸ್. ಆ ವಿಧವಾಗಿ ಅಂದರೆ ಮಾಡಿಸುವುದಂದರೆ ಹಾಗೆ ಮಾಡಿಸುವುದಂದರೆ ನಮ್ಮಿಂದ ಮಾಡಿಸುತ್ತಾನೆ, ಅವನಿಗೆ ಅನುಭವ ಇಲ್ಲ. ನಮಗೆ ಅಲ್ಪವಾದ ಸುಖದ ಅನುಭವ, ಅವನಿಗೆ ಅನಂತ ಸುಖದ ಅನುಭವ. ಆದ್ದರಿಂದ ಅದರ ಪ್ರತಿಬಿಂಬ ಅದರದ್ದು ನಮಗೆ ಬರ್ತಾ ಇಲ್ಲ, ನಮಗೆ ಬರೋದು ಕೇವಲ ಪ್ರತಿಬಿಂಬ ಭಾವನೆ ಅಂತ ಹೇಳಿದರೆ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಡಸ್ ನಾಟ್ ಹ್ಯಾವ್ ದ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಒರಿಜಿನಲ್. ಒರಿಜಿನಲ್ ಆಬ್ಜೆಕ್ಟ್ ಸಪೋಸ್ ಘಮ ಘಮ ಇರುವಂಥ ಹೂವಿದೆ, ಅದರ ರಿಫ್ಲೆಕ್ಷನ್ ಇದೆ, ರಿಫ್ಲೆಕ್ಷನ್ ಘಮ ಘಮ ಬರೋದಿಲ್ಲ, ಸುವಾಸನೆ ಬರೋದಿಲ್ಲ, ಹೊರಗಿರುವ ಬಿಂಬಕ್ಕೆ ಮಾತ್ರ ಇರುತ್ತೆ. ಆದ್ದರಿಂದ ಬಿಂಬದ ಲಕ್ಷಣ ಪ್ರತಿಬಿಂಬಕ್ಕೆ ವೈಲಕ್ಷಣ್ಯ ಡಿಫರೆನ್ಸ್ ಇದೆ. ಹೀಗೆ ಸುಖ ಕೂಡ ಅಷ್ಟೇ, ಭಗವಂತನಿಗೆ ಬರುವ ಸುಖ ನಮಗೆ ಸುಖ ಬರುವ ಅವನ ಸುಖ ನಮಗೆ ಕೊಡ್ತಾನಂತಲ್ಲ, ಮಾಡಿ ಮಾಡಿಸುವ ಅಂತ ಹೇಳಿದರೆ ನಮ್ಮಿಂದ ಆ ಅನುಭವ ಬರುವಂತೆ ಮಾಡ್ತಾನೆ. ಇದು ಅರ್ಥ ಮಾಡಿಕೊಂಡಾಗ ಸುಖ ನಮ್ಮ ಸುಖ, ಅವನಿಗೆ ಸುಖ ನಮಗೆ ಬರ್ತಾ ಇಲ್ಲ, ನಮ್ಮ ಸುಖ ಬೇರೆ ಅವನ ಸುಖ ಬೇರೆ. ಹಾಗೆ ದುಃಖ ಅಂತ, ದುಃಖ ಅಂದಾಗ ಅವನ ದುಃಖ ಬೇರೆ ನಮ್ಮ ದುಃಖ ಬೇರೆ ಅಂತಲ್ಲ, ಅವನಿಗೆ ದುಃಖವೇ ಇಲ್ಲ, ದುಃಖರಹಿತ ಅವನು. ನಮಗೆ ದುಃಖ ಬರುವಂತೆ ಮಾಡಬೇಕಂದ್ರೆ ಹೇಗೆ ಮಾಡಲಿಕ್ಕೆ, ಅವನಿಗೆ ದುಃಖ ಅನುಭವ ಇಲ್ಲ ಅಂದರೆ ನಮಗೆ ಹೇಗೆ ಬರುವಂತೆ ಮಾಡ್ತಾನೆ ಅಂದರೆ ನಿಜ ಅವನು ಅದಕ್ಕೆ ದುಃಖಿ ಅಂತ ಭಗವಂತನ ನಾವು ಕರಿತೀವಿ. ಅನ್ಯತ್ರೇವ ಪ್ರಸಿದ್ಧ ಶಬ್ದಗಳಲ್ಲಿ ಅವನು ದುಃಖದ ನಿಯಾಮಕ, ದುಃಖ ಹೇಗೆ ಇರಬೇಕು ಅಂತ ನಿಯಮನ ಮಾಡೋದೇ ಅವನು. ದುಃಖದಿಂದ ನಮಗೆ ಕಷ್ಟ ಬರಬೇಕಂದ್ರೆ ಆ ದುಃಖದಿಂದ ನಮಗೆ ಕಷ್ಟ ಹೇಗೆ ಬರುತ್ತೆ ಅಂತ ನಿರ್ಣಯ ಮಾಡಿ ಅದನ್ನು ಮಾಡಿಸುವುದೇ ಅವನು. ಆದ್ದರಿಂದ ದುಃಖದ ಅಸ್ತಿತ್ವಕ್ಕೆ ಅವನೇ ಕಾರಣ ಆಗಿದ್ದಾನೆ, ದುಃಖದ ಅನುಭವ ನಮಗೆ ಬರಲಕ್ಕೂ ಕಾರಣ ಆಗಿದ್ದಾನೆ. ನಮಗೆ ದುಃಖದ ಅನುಭವ ಬರಲಿಕ್ಕೆ ಅವನು ದುಃಖ ಪಟ್ಟು ನಮಗೆ ದುಃಖ ಕೊಡಬೇಕಾಗಿದ್ದು ಇಲ್ಲ. ಅವನಿಗೆ ಯಾವ ದುಃಖವೂ ಇಲ್ಲದೇ ಇದ್ದರೂ ನಮಗೆ ಮಾತ್ರ ಆ ದುಃಖದ ಅನುಭವ ಕೊಡುವ ಸಾಮರ್ಥ್ಯ ಅವನಿಗಿದೆ. ಆದ್ದರಿಂದ ಅದರ ಜ್ಞಾನವೂ ಪೂರ್ಣವಾಗಿದೆ, ಯಾಕಂದ್ರೆ ಅದು ಮಾಡಿದ್ದೇ ಅವನು, ಎಲ್ಲವನ್ನು ಮಾಡಿದವನೇ ಅವನು. ಅಭಿಜ್ಞ ಅಂಥೇಳಿ ಭಗವಂತನು ಕರೆಯುವುದು. ಆದ್ದರಿಂದ ಎಲ್ಲವ ಅಭಿತಃ ಜಾನಾತಿ, ಎಲ್ಲವೂ ಪೂರ್ತಿ ತಿಳಿದಿದ್ದಾನೆ. ದುಃಖ ಹೇಗಿರಬೇಕಂತ ತಿಳಿದಿದ್ದಾನೆ, ದುಃಖ ನಮಗೆ ಬಂದರೆ ಏನಾಗತ್ತೆ ಅಂತ ತಿಳಿದಿದ್ದಾನೆ, ದುಃಖ ನಮಗೆ ಬರುವಂತೆ ಮಾಡ್ತಾನೆ, ದುಃಖ ನಾವು ಅನುಭವಿಸುವಂತೆ ಮಾಡ್ತಾನೆ. ಆದ್ದರಿಂದ ದುಃಖ ಕೊಡ್ತಾನೆ. ಬಟ್ ಅದು ಎನಿವೆ ಕರೆಂಟ್ ಅದು ಒಂದು ಉತ್ಕಂಠ, ಅದಕ್ಕೆ ನಾನು ಹೇಳಿದ್ದೀನಿ. ಸೊ ಆದ್ದರಿಂದ ಭಗವಂತ ದುಃಖವನ್ನು ಉತ್ಪಾದನೆ ಮಾಡ್ತಾನಂದರೆ ಅದು ಉತ್ಪಾದಿಸುವವನು ಹುಟ್ಟು ಬರುವಂತೆ ಮಾಡಿದ್ದಾನೆ ಅಂಥೇಳಿ. ಸೊ ಅಂದರೆ ಇಲ್ಲಿ ಹೇಳ್ತಾರೆ ಭಗವಂತ ಏನಂತ ಹೇಳಿದರೆ, ಪ್ರವೃತ್ತದಿಂದ ಆಚಾರ್ಯ ಒಂದು ಕೋಟ್ ಮಾಡಿ ಹೇಳ್ತಾರೆ ಏನಂತ ಹೇಳಿದರೆ, ಉತ್ಪಾದನಾತ್ ಭೂನಾಮ ಸ್ಯಾತ್ ದಕ್ಷಿಣೋ ಬಾಹುರಸ್ಯತು ಅಂಥೇಳಿ ಪ್ರವೃತ್ತದಿಂದ. ಅಂದರೆ ಸೂರ್ಯಮಂಡಲದಲ್ಲಿರುವಂತಹ ಭಗವಂತ ನಾರಾಯಣ ವಾಸುದೇವರು ಭಗವಂತ ಯಾವನಿದ್ದಾನೋ ಅವನ ಬಲಗೈಯಿಂದ ಜಗತ್ತನ್ನು ಉತ್ಪಾದನೆ ಮಾಡ್ತಾ, ಅದಕ್ಕೆ ಭೂಹು ಭುವಃ ಸುವಃ ಅಂತ ಹೇಳುವಾಗ ಭೂ ಎಡಗೈ ಭುವಃ ಬಲಗೈ ಸುವಃ ಪಾದಗಳು ನಾವೆಲ್ಲನೂ ಬೃಹತಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಮಾತುಗಳು. ಸೊ ಅಲ್ಲಿ ಹೇಳುವಂತಹ ಮಾತು ಏನಂತ ಹೇಳಿದರೆ, ಭಗವಂತ ತಾನು ಜಗತ್ತಿನಲ್ಲಿ ಸುಖ ದುಃಖಗಳನ್ನು ಉಂಟು ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ, ಅದು ಎಲ್ಲರೂ ಅನುಭವಿಸುವಂತೆ ಮಾಡ್ತಾನೆ ಅಂತೇಳಿ. ಸೊ ಇಲ್ಲಿಗೆ ಅರ್ಥ ಚಿಂತನೆ ಆಯಿತು. ಒಂದು ವಿಶೇಷವಾದ ಒಂದು ವಿಷಯ ಏನು ಬರುತ್ತಂದರೆ, ಪರಮಾತ್ಮ ಸುಖ ದುಃಖಗಳಿಗೆ ಕಾರಣ ನಾವು ಸುಖ ದುಃಖಗಳ ಸಾಧನಗಳಿದೆ ನೋಡಿ. ಅಂದರೆ ಈ ಸುಖ ದುಃಖಗಳು ಇದರಿಂದ ಆಗತ್ತೆ, ಇದರಿಂದ ವಾಟ್ ಎವರ್ ಟೂಲ್ಸ್, ಆ ಟೂಲ್ಸ್ ಇದ್ರೆ ಸಾಕು. ಸುಖ ದುಃಖಗಳಿಗೆ ಕಾರಣತ್ವ ಯಾಕೆ ಹೇಳಬೇಕು? ಭಗವಂತ ಸುಖ ದುಃಖಗಳಿಗೆ ಕಾರಣ, ಸುಖ ದುಃಖ ಸಾಧನಗಳು ಬೇರೆಯಿಂದ ಆಗತ್ತೆ ಅಂದರೆ ಅಂತ ಯಾಕೆ ಹೇಳಬೇಕು? ಉದಾಹರಣೆಗೆ ತಂದೆ ತಾಯಿಗಳಿದ್ದಾರೆ, ನಮಗೆ ಅನೇಕ ವಸ್ತುಗಳಿದೆ ಸುಖ, ಅವನ್ನು ನಾವು ನೋಡಿದ್ರೆ ಅವನು ಸುಖ, ವಿ ಹ್ಯಾವ್ ದ ಥಿಂಗ್ಸ್ ದಟ್ ಮೇಕ್ ಅಸ್ ಹ್ಯಾಪಿ, ವಿ ಆರ್ ಹ್ಯಾಪಿ, ಹ್ಯಾಪಿನೆಸ್ ಆಗ ಬಂದುಬಿಡುತ್ತೆ. ಜಸ್ಟ್ ಆ ಸಾಧನಗಳಿಗೆ ಕಾರಣ ಅಂತ ಹೇಳಿದರೆ ಸಾಕು. ಸುಖ ದುಃಖಗಳಿಗೆ ಕಾರಣ ಅಂತ ಯಾಕೆ ಹೇಳಬೇಕು ಅಂತ, ಉದಾಹರಣೆಗೆ ಮಡಿಕೆ ಮಾಡ್ತಾನೆ ಕುಂಭಕಾರ, ಅವನು ಮಡಿಕೆ ಮಾಡೋಕ್ಕೆ ಕಾರಣ, ಆ ಮಡಿಕೆ ನಾವು ನೀರು ಕುಡ್ತೀವಿ, ಅದಕ್ಕೆ ಆ ನೀರು ಮಡಿಕೆಯನ್ನು ನಾವು ಅನುಭವಿಸುವುದಕ್ಕೆ ಮಡಿಕೆ ಕುಂಭಕಾರ ಬೇಕಾಗಿಲ್ಲ. ಮಡಿಕೆ ಮಾಡಿದವನು ನಾವು ಮಡಿಕೆ ನೀರು ಕೊಡಬೇಕಂದ್ರೆ ಆ ಮಡಿಕೆ ಮಾಡಿದವನು ಬಂದಲ್ಲಿ ನಿಲ್ಲಬೇಕಾಗಿಲ್ಲ. ಆದ್ದರಿಂದ ಮಡಿಕೆನೇ ಕೊಡುತ್ತೆ, ಮಡಿಕೆ ಗಿವ್ಸ್ ಅಸ್ ಹ್ಯಾಪಿನೆಸ್ ಆಫ್ ಡ್ರಿಂಕಿಂಗ್ ವಾಟರ್. ಆದ್ದರಿಂದ ಕುಂಭಕಾರನ ಅವಶ್ಯಕತೆ ಇಲ್ಲ. ಹಾಗೆ ಭಗವಂತ ಏನೇನು ಮಾಡಿದ್ದಾನೋ ಎಲ್ಲ ಸಾಧನೆಗಳು ಸೃಷ್ಟಿ ಮಾಡಿದ್ದಾನೆ, ಅದನ್ನು ಬಿಟ್ಟುಬಿಟ್ರೆ ಅಷ್ಟು ಸಾಕು. ಮತ್ತು ನಮಗೆ ಸುಖ ದುಃಖಗಳು ಅವನೇ ಅಂದೆ ಯಾಕೆ ಆಗಬೇಕು, ಅದಕ್ಕೆ ಅವನು ಆ ಕಾರಣ ಆಗಬೇಕು, ವೈ ಶುಡ್ ವಿ ಥಿಂಕ್ ಅಬೌಟ್ ಇಟ್ ಅಂತ ಒಂದು ಪ್ರಶ್ನೆ ಬಂದರೆ, ಬಿಕಾಸ್ ನಮಗೂ ಆ ಅನುಭವ ಮಾಡಿಕೊಳ್ಳುವ ಶಕ್ತಿ ನಮಗಿಲ್ಲ. ಈಗ ಕುಂಭಕಾರನ ವಿಷಯದಲ್ಲಿ ಅವನಿಗೆ ಆ ಕುಂಭದಲ್ಲಿ ಪರ್ಬೇಡ ಆಗಿಲ್ಲ, ಆ ಕುಂಭಕ್ಕೆ ಆ ಶಕ್ತಿ ಕೊಡುವವನಲ್ಲ, ಕುಂಭ ಮಾಡಿಬಿಟ್ಟ ಬಿಟ್ಬಿಟ್ಟು ಆಯ್ತು ಅಷ್ಟು, ಆ ಕುಂಭ ಅವನು ನಮ್ಮ ಕೈಲಿ ಕೊಟ್ಬಿಟ್ರೆ ಅವನು ಈ ಗಾನ್ ಅಷ್ಟೇ, ಅವನಿಗೆ ಆ ಕುಂಭದ ಜೊತೆಲಿ ಯಾವ ಪ್ರಸಕ್ತಿ ಇಲ್ಲ. ಭಗವಂತ ಹಾಗಲ್ಲ, ಪ್ರತಿಯೊಂದರ ಒಳಗೂ ಅಂತರ್ಯಾಮಿತ್ವೇನ ತಾನೇ ಇದ್ದು ಎಲ್ಲದರ ಅನುಭವ ಕೊಡುವವನು. ಆದ್ದರಿಂದ ಸುಖ ದುಃಖಗಳ ಸಾಧನಗಳ ಟೂಲ್ಸ್ ಯಾವುದಿದೋ ಆ ಟೂಲ್ಸ್ ಮಾತ್ರ ಕೊಟ್ಟುಬಿಟ್ಟು ಹೊಟ್ಟೋಗೋದಂತ ಇಲ್ಲ ಭಗವಂತ. ಅದನ್ನು ಅನುಭವಿಸುವುದಕ್ಕೆ, ಅದನ್ನು ಎಂಜಾಯ್ ಮಾಡೋದಕ್ಕಾಗಲಿ, ಇಲ್ಲ ಅದರಿಂದ ಬರೋ ಸಫರಿಂಗ್ ಆಗಲಿ, ಎಲ್ಲದಕ್ಕೂ ಅವನಿದ್ದರೇನೇ ಆಗತ್ತೆ. ಅವನಿಲ್ಲದಿದ್ದರೆ ಯಾವುದೂ ನಡೆಯೋದಿಲ್ಲ. ಅವನ ಸರ್ವಕರ್ತೃತ್ವ ಸರ್ವಕಾರಣತ್ವ ವಿಷಯವನ್ನು ನಮಗೆ ಈ ಶಬ್ದಗಳು ತಿಳಿಸಿಕೊಡುತ್ತೆ. ಆದ್ದರಿಂದ ಈ ಶಂಭು ಶಬ್ದ ಆಗಲಿ, ಯಾವುದೇ ಶಬ್ದ ಆಗಲಿ, ಭಗವಂತನ ಕಾರ್ಯಕಾರಣಗಳು ನಾಮ ರೂಪ ಗುಣಕ್ರಿಯ ಅನುಸಂಧಾನ ಕ್ರಿಯೆಗಳ ಅನುಸಂಧಾನ ಮಾಡುವಾಗ ಎಲ್ಲ ಕ್ರಿಯೆಗಳು ಅವನಿಂದ ನಡೆಯುತ್ತೆ. ಆದ್ದರಿಂದ ಅವನ ಕಾರಣತ್ವ ಅತ್ಯದ್ಭುತವಾದ ಕಾರಣತ್ವ. ಅದು ಸಾಧನೆಗಳಿಗೆ ಮಾತ್ರವಲ್ಲದೆ ಆ ಸಾಧನೆಗಳನ್ನು ಅನುಭವಿಸುವುದಕ್ಕೂ ಕೂಡ ಅವನೇ ಕಾರಣಭೂತನಾಗಿದ್ದಾನೆ. ಈ ವಿಧವಾಗಿ ಅವನ ಸರ್ವ ಆಶ್ರಯತ್ವ ಸರ್ವ ಕಾರಣತ್ವವನ್ನು ಚೆನ್ನಾಗಿ ಮನನ ಮಾಡಲಿಕ್ಕೆ ಅನುಕೂಲವಾಗಿರುವಂತಹ ಶಬ್ದ ಈ ಶಂಭು ಶಬ್ದ ಆಗಿದೆ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಶಿಕ್ಷಣಾರ್ಪಣಮಸ್ತು. ನಾನು ಪ್ರಶ್ನೆಗಳಿಗೆ ಇದ್ರೆ ಕೇಳ್ಬೋದು. ಹರೇ ಶ್ರೀನಿವಾಸ.